ಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರೇಂದ್ರ ಬಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾನ್ನಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀರಾಕರಾರ್ಚಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜ ಪದದ್ವಂದ್ವಾರಿಜಾಸಕ್ತಮಾನಸ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಪುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶುಭೋಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮರಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಹರಿವಂಶದ ಶ್ರಾದ್ದಕಲ್ಪದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರವನ್ನು ನೋಡಿದೆವು. ನಮ್ಮ ತಂದೆ ತಾಯಿಗಳಿಗೆ ಶ್ರಾದ್ದದ ಮೂಲಕ ನಾವು ಕೊಟ್ಟಂತಹ ಈ ಅನ್ನ ಪಿಂಡ ಪ್ರದಾನ ಏನು ಕೊಡ್ತೇವೆ ಅದು ಹೇಗೆ ತಲುಪುತ್ತೆ ಅಂತ ಪ್ರಶ್ನೆ ಬಂದಾಗ, ಪಿತೃಗಳು ಏಳು ವರ್ಗದವರಯ್ಯ, ಅದರಲ್ಲಿ ಬ್ರಾಹ್ಮಣರಿಗೆ ಸುಕಾಲರು ಅಂತ ಬರ್ತಾರೆ, ಆ ಸುಕಾಲ ನಾಮಕ ಪಿತೃದೇವತೆಗಳನ್ನ ಆಹ್ವಾನ ಮಾಡಿ ಬ್ರಾಹ್ಮಣರಲ್ಲಿ ಆವಾಹನೆ ಮಾಡಿ ತದನಂತರ ಅವರ ಪ್ರೀತ್ಯರ್ಥವಾಗಿ ಶ್ರದ್ಧೆಯಿಂದ ಅವರಿಗೆ ಭೋಜನಾದಿಗಳನ್ನು ಮಾಡಿಸಬೇಕು. ಅಲ್ಲಿ ಬ್ರಾಹ್ಮಣ ಊಟ ಮಾಡುತ್ತಾನೆ, ನಮ್ಮಪ್ಪ ಅಮ್ಮಂದ್ರಿಗೆ ಏನು ಸೇರುತ್ತೆ ಅಂತ. ಎಲ್ಲ ಅಲ್ಲೇ ಇರುತ್ತೆ ಪದಾರ್ಥಗಳು, ನಮ್ಮವರಿಗೆ ಹೇಗೆ ತಲುಪುತ್ತೆ? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಒಂದು ಅಂದ್ರೆ ಮಾಮೂಲಾಗಿ ನಮಗೆ ಅರ್ಥ ಆಗಬೇಕಾದ್ರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಥವಾ ಬ್ಯಾಂಕಲ್ಲಿ ಹೋಗಿ ನಾವು ದುಡ್ಡನ್ನು ಕಟ್ಟಿದರೆ ನಮ್ಮವರಿಗೆ ದುಡ್ಡು ತಲುಪುತ್ತೆ, ಅದೇ ಅಕೌಂಟಲ್ಲಿ ಯಾವ ಅಕೌಂಟಿಗೆ ಕಟ್ತೀವೋ ಅದಕ್ಕೆ ತಲುಪುತ್ತೆ. ಆದರೆ ನಾವು ಕೊಟ್ಟ ನೋಟೀಸ್ ಇರುತ್ತಾ? ಅದು ಇಲ್ಲೇ ಬಿದ್ದಿರುತ್ತೆ, ಅದಕ್ಕೆ ತಕ್ಕಂತ ಈಕ್ವಲ್ ಅಮೌಂಟ್ ಅಲ್ಲಿ ಕೊಡುತ್ತೆ. ಹಾಗೆ ನಾವು ಏನು ಶ್ರಾದ್ದ ಇಲ್ಲಿ ಮಾಡ್ತೇವೆ ಅದಕ್ಕೆ ತಕ್ಕಂತ ಅದು ಅವರು ಕೊಡುತ್ತಾರೆ. ಅದು ಕೂಡ ಹೇಗೆ ಶ್ರಾದ್ದ ಮಾಡುವ ಕಾಲಕ್ಕೆ ಹೇಗೆ ಕೊಡಬೇಕು, ಚಿಂತನಾ ಕ್ರಮ ಹೇಗೆ ಅದನ್ನ ತಿಳಿಸಿಕೊಡ್ತಾರೆ. ಪಿತೃದೇವತೆಗಳನ್ನ ಆವಾಹನೆ ಮಾಡುತ್ತೇವೆ, ವಿಶ್ವೇ ದೇವತೆಗಳನ್ನ ಆವಾಹನೆ ಮಾಡುತ್ತೇವೆ. ಮಾಡಿದ ಮೇಲೆ ಅಲ್ಲಿ ಚಿಂತನಾ ಕ್ರಮ ಹೇಗೆ ಅಂದರೆ, ನಿತ್ಯವೂ ಕೂಡ ನೈವೇದ್ಯ ಕಾಲಕ್ಕೆ ಹಣ್ಣು ಅಡಿಗೆ ಎಲ್ಲ ದೇವರ ಮುಂದಿಟ್ಟು ಕೃಷ್ಣಾರ್ಪಣೆ ಅನ್ನುವಾಗ ಅನುಸಂಧಾನ ಏನು ಮಾಡಬೇಕು? ಅಲ್ಲಿ ನೈವೇದ್ಯ ಮಾಡುತ್ತೇವೆ, ಸ್ವಾಮಿಗಳು ನೈವೇದ್ಯ ಮಾಡುತ್ತಾರೆ. ನಾವು ರಾಮದೇವರಿಗೆ ನೈವೇದ್ಯಕ್ಕೆ ಅಂದು ಭಿಕ್ಷಾಕ್ಕೆ ಅಂದು ಕರೆದು ಅವರು ಏನು ಅಡಿಗೆ ತಂದಿಟ್ರು, ಹೊರಗೆ ತಂದಾಗ ನೈವೇದ್ಯ ಮಾಡಿ ಅಡಿಗೆ ಹಾಗೆ ಇತ್ತು, ಚೂರು ಖರ್ಚಾಗಿಲ್ಲ ಅಲ್ವಾ? ದೇವರ ನೈವೇದ್ಯ ಮಾಡಿದ ಖರ್ಚಾಗಿರುತ್ತ? ಆಗಿಲ್ಲ. ಮತ್ತೆ ದೇವರು ತಗೊಂಡಿದ್ದಾರೆ ಅಂತ ಗ್ಯಾರಂಟಿ ಏನು? ಸುಮ್ಮನೆ ಮುಂದೆ ತೋರಿಸೋದು, ಕೆಲವರಿಗೆ ಅದು ಅರ್ಥ ಆಗಲ್ಲ. ದೇವರಿಗೆ ತೋರಿಸೋದು ಅಂದ್ರೆ ಬಾದ ಬರೇ ನೋಡತಾನಷ್ಟೇ ಹೊರತು ತಿನ್ನಲ್ಲ ಅಂತ ಅವ್ರ ಕನ್ಫರ್ಮೇಶನ್ ಇರುತ್ತೆ. ಆಗಲ್ಲ. ಹೇಗೆ ಅಂದ್ರೆ ಪದಾರ್ಥದಲ್ಲಿ ಭಗವಂತನ ರೂಪಗಳಿರುತ್ತೆ, ಪದಾರ್ಥಗಳಲ್ಲಿ ಭಗವಂತನ ರಸರೂಪಗಳಿರುತ್ತೆ. ನಾವು ನೈವೇದ್ಯ ಮಾಡುವ ಕಾಲಕ್ಕೆ ಒಂದು ಕ್ರಮ ಹೇಳಿಕೊಟ್ಟಿರ್ತಾರೆ ಏನಂತ, ಪ್ರತಿಮಾದಲ್ಲಿರುವ ರೂಪ, ನಮ್ಮ ಹೃದಯದಲ್ಲಿರುವ ರೂಪ, ಪದಾರ್ಥದಲ್ಲಿರುವ ರೂಪ ಒಂದೇ. ಅಂದರೆ ಒಂದೇ ಅಂದರೆ ನಮ್ಮ ಹೃದಯದಲ್ಲಿರುವ ರೂಪವನ್ನ ಭಗವಂತನನ್ನ ಪ್ರತಿಮಾದಲ್ಲಿ ಆವಾಹನೆ ಮಾಡಿ ಹೇ ಸ್ವಾಮಿ, ಈ ಪದಾರ್ಥದೊಳಗಿರತಕ್ಕಂಥ ನಿನ್ನ ರೂಪ ನೀನು ಸ್ವೀಕಾರ ಮಾಡು ಅಂದಾಗ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ, ರಸರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಹಾಗೆ ಆ ಪದಾರ್ಥದಲ್ಲಿ ನಾವು ಯಾರ್ಯಾರ ಪೂಜೆ ಮಾಡುತ್ತೇವೆ ದೇವತೆಗಳು, ಅವರೆಲ್ಲ ರೂಪಗಳು ಇರುತ್ತೆ. ಅವರವರ ರೂಪಗಳು ಅವರವರಿಗೆ ಕೊಡುವುದೇ ನೈವೇದ್ಯ, ಹೌದಾ? ಹಾಗೆ ಶ್ರಾದ್ದದಲ್ಲಿ ಬಂದಾಗಲೂ ಕೂಡ ಆ ಪದಾರ್ಥಗತ ಭಗವತ್ ರೂಪಗಳನ್ನ ವಿಶ್ವೇ ದೇವತೆಗಳಲ್ಲಿ ಪಿತೃದೇವತೆಗಳಲ್ಲಿ ಆವಾಹನೆ ಮಾಡಿರುವಂತಹ ಭಗವಂತನ ರೂಪ, ಅಲ್ಲಿ ಬ್ರಾಹ್ಮಣ, ಬ್ರಾಹ್ಮಣನಲ್ಲಿ ಈ ದೇವತೆಗಳ ಆವಾಹನೆ, ದೇವತೆಗಳೊಳಗೆ ಭಗವಂತನ ಚಿಂತನೆ, ಆ ಭಗವದ್ ರೂಪಕ್ಕೆ ನಾವು ಶ್ರಾದ್ದದಲ್ಲಿ ಬಡಿಸಿದ ಪದಾರ್ಥಗಳಲ್ಲಿರುವ ಭಗವದ್ ರೂಪವನ್ನ ಐಕ್ಯ ಚಿಂತನೆ ಮಾಡಿದರೆ ಅದು ಊಟಾವರಿಗೆ ಅವರು ಸ್ವೀಕಾರ ಮಾಡುತ್ತಾರೆ. ತದನಂತರ ಬಳಸಿದ ಶ್ರಾದ್ದದಲ್ಲಿ ಎಳ್ಳು, ಅಕ್ಕಿ, ದರ್ಭೆ, ತುಪ್ಪ, ಬೆಲ್ಲ, ಜೇನುತುಪ್ಪ, ಏನೇ ಪದಾರ್ಥಗಳಿವೆ ಎಲ್ಲಾ ಪದಾರ್ಥಗಳಲ್ಲೂ ಹಾಕಿದ ಎಲೆ ಸಹಿತ ನೀವು ಕೊಟ್ಟಿರುವ ಉದಕುಂಭದಾನ, ಏನೇನಂತಿರೋ ಪಾತ್ರೆಗಳು, ನೀರು, ಎಲ್ಲಾ ಸಹಿತ ಪ್ರತಿಯೊಂದರಲ್ಲೂ ಭಗವದ್ ರೂಪ ಚಿಂತನೆ ಮಾಡಬೇಕು. ಗೊತ್ತಿದ್ರೆ ಸರಿ, ಯಾವ ಯಾವುದಲ್ಲಿ ಎಂತೆಂಥ ರೂಪಗಳಿವೆ ಅಂತ ಗೊತ್ತಿದ್ರೆ ಸರಿ. ಅದು ಎಲ್ಲಿ ಹೇಳುತ್ತಾರೆ? ಸಾಮಾನ್ಯವಾಗಿ ಪಠ್ಯ ಹರಿಕಥಾಮೃತಸಾರದಲ್ಲಿ ತುಂಬಾ ಕೊಟ್ಟಿದ್ದಾರೆ. ಹಾಲು ಕೊಟ್ಟಿದ್ದೀರಾ, ಹಾಲಲ್ಲಿ ಎಷ್ಟು ರೂಪಗಳು? ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು 29, ಹೀಗೆ ಎಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಶ್ರಾದ್ದ ಕಾಲಕ್ಕೆ ಕೂಡ ಅದೇ ರೂಪಗಳಿರುತ್ತೆ. ಆ ರೂಪಗಳನ್ನ ಅಲ್ಲಿರುವ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ಶ್ರಾದ್ದ, ಇಲ್ಲದಿದ್ದರೆ ಅನ್ನ ಎಲ್ಲೋ ಅವರೆಲ್ಲೋ ಆಗಿಬಿಡುತ್ತಾರೆ. ಹಾಗೆ ಶ್ರಾದ್ದ ಮಾಡುವ ಕಾಲಕ್ಕೆ ತಂತ್ರ ಮಂತ್ರ ಅಂತ ಎರಡು ಬರ್ತಾ ಇರುತ್ತೆ. ಆಚಾರ್ಯರು ಮಂತ್ರ ಹೇಳುತ್ತಾರೆ, ನೀವು ತಂತ್ರ ಮಾಡುತ್ತಾ ಇರ್ತೀರಾ, ಹೌದು. ಆ ತಂತ್ರ ಮಾಡುವಾಗ ಕೈ ಕದಲೋದು, ಮನಸ್ಸಿನ ಆಲೋಚನೆಗಳು ಇವೆಲ್ಲ ಇರುತ್ತಲ್ಲ, ಆ ನೋಟ, ಮಾತು, ಮಂತ್ರಗಳು, ಅಲ್ಲೆಲ್ಲ ಭಗವಂತನ ರೂಪಗಳು ಹೊರಡತಾ ಇರುತ್ತೆ. ಇದನ್ನ ಅರಣ್ಯಕಾಚಾರ್ಯ ಹೇಳುತ್ತಾರೆ. ಆಯಾ ಮಂತ್ರಗಳಲ್ಲಿ, ನಮ್ಮಿಂದಾದ ತಂತ್ರಗಳಲ್ಲಿ, ಆ ಕ್ರಿಯಾದಲ್ಲಿ ಏನು ಭಗವದ್ ರೂಪಗಳಿರುತ್ತೆ, ಆ ಭಗವದ್ ರೂಪಗಳನ್ನ ಅಲ್ಲಿರುವ ಭಗವಂತನಿಗೆ ಅರ್ಪಣೆ ಮಾಡುವುದೇ ಶ್ರಾದ್ದ. ಈ ಭಗವಂತನ ಚಿಂತನೆ ಇಲ್ಲದೆ ಮಾಡಿದ ಶ್ರಾದ್ದ ಅಷ್ಟು ದೇವರಿಗೆ ಪ್ರೀತಿಕರ ಅಲ್ಲ. ಮಾಡುತ್ತೇವೆ ನಾವು, ಭಗವಂತ ಸ್ವೀಕಾರ ಮಾಡುತ್ತಾನೆ, ಆದರೆ ಈ ರೀತಿ ಸರಿಯಾಗಿ ಮಾಡಿದರೆ ಭಗವಂತ ಚೆನ್ನಾಗಿ ಸ್ವೀಕಾರ ಮಾಡುತ್ತಾನೆ. ಅಕ್ಷಯ ಫಲ ಆಗುತ್ತೆ ಯಾರಿಗೆ? ಆ ಶ್ರಾದ್ದದಲ್ಲಿ ಬಂದಂತಹ ಪಿತೃದೇವತೆಗಳಿಗೆ. ಅವರು ನಮ್ಮವರಿಗೆ ವಿಶೇಷವಾಗಿರತಕ್ಕಂಥ, ಎಲ್ಲೆಲ್ಲಿರ್ತಾರೋ ಅದಕ್ಕೆ ತಕ್ಕಂತ ಫಲಗಳನ್ನು ನಮ್ಮವರಿಗೆ ಒದಗಿಸಿ ಕೊಡುತ್ತಾರೆ. ಅವರು ಎಲ್ಲಿದ್ರೂ ಕೂಡ ಒದಗಿಸಿ ಕೊಡುತ್ತಾರೆ. ಅದರಿಂದ ಶ್ರಾದ್ದ ಹೇಗೆ ಮಾಡಬೇಕು, ಅದರಲ್ಲೂ ಕೂಡ ಭೋಜನಾದಿಗಳು ಮಾಡಿದ ಮೇಲೆ ತ್ರೀನ್ ಪಿಂಡಾನ್, ಮೂರು ಪಿಂಡಗಳನ್ನು ಅರ್ಪಣೆ ಮಾಡಬೇಕು. ನಾಮ ಗೋತ್ರಾದಿಗಳನ್ನು ಹೇಳಿಕೊಂಡು, ಅಂದರೆ ಇಂಥ ನಮ್ಮವರಿದ್ದಾರೆ, ಇವರ ಗೋತ್ರ ಇಂಥದ್ದು ಅಂತ ಹೆಸರು ಗೋತ್ರ ಹೇಳಿಕೊಂಡು ಇವರಿಗೆ ಕೊಟ್ಟರೆ ಇವರು ಆ ಅಡ್ರೆಸ್ಗೆ ಆ ಫಲವನ್ನ ತಲುಪಿಸ್ತಾರೆ. ಇದೊಂದು ಕ್ರಮ. ಹಾಗೆ ತರ್ಪಣ, ತರ್ಪಣದಲ್ಲೂ ಕೂಡ ಈ ಸಾಮಾನ್ಯ ನೀವು ಶ್ರಾದ್ದ ಮಾಡುವ ವರ್ಷದಲ್ಲಿ ಶ್ರಾದ್ದ ಮಾಡುವ ಕಾಲಕ್ಕೆ ತರ್ಪಣ ಇಲ್ಲ. ವರ್ಷ ಮುಗಿದ ಮೇಲೆ, ವರ್ಷದ ವೈದಿಕ ಆದ ಮೇಲೆ ತರ್ಪಣ ಬರುತ್ತೆ. ಆ ತರ್ಪಣದಲ್ಲೂ ಕೂಡ ಸಾಮಾನ್ಯ ವರ್ಷಾಬ್ದಿ ಆಬ್ದಿಕ ಆಬ್ದಿಕ ಮಾಡುವ ಕಾಲಕ್ಕೆ ತರ್ಪಣ ನಂತರ ಬರುತ್ತೆ. ಅದು ಹೇಗೆ ಮಾಡಬೇಕು? ಪರೇಹನಿ, ಇವತ್ತು ಶ್ರಾದ್ದ ಆದ ಮೇಲೆ ಮಾರನೆಯ ದಿವಸ ತರ್ಪಣ ಕೊಡಬೇಕದು. ಅದು ಹೇಗೆ? ಶ್ರಾದ್ದ ಮಾಡಿದಂತಹ ವ್ಯಕ್ತಿ ಹವಿಷ್ಯಾನ್ನ ಭೋಜನ ಮಾಡಬೇಕು ಅಂತ ನಿಯಮ. ಹವಿಷ್ಯಾನ್ನ ಭೋಜನ ಅಂದ್ರೆ ಬರೇ ತುಪ್ಪ, ಅನ್ನ, ಹೆಸರು, ಹೆಸರು ಬೇಳೆ ಹಾಕಿದಂತಹ ಅನ್ನ, ಆದ ಮೇಲೆ ತುಪ್ಪ, ಇದು ಹವಿಷ್ಯಾನ್ನ ಅಂತ ಹೇಳ್ತಾರೆ. ಇನ್ನ ಕೆಲವು ಪದಾರ್ಥಗಳಿವೆ, ಅವೆಲ್ಲ ಸೇರಿಕೊಂಡ್ರೆ ಹವಿಷ್ಯಾನ್ನ, ಅದನ್ನು ಸ್ವೀಕಾರ ಮಾಡಿ ಭೂಶಾಯಿಯಾಗಿ ಮಲಗಬೇಕು. ಅಂದ್ರೆ ನೆಲದ ಮೇಲೆ ಮಲಗಬೇಕು, ಕೈ ದಿಂಬ ಆಗ್ಬೇಕಷ್ಟೆ, ಬೇರೆ ಇನ್ನೇನು ಬಳಸಬಾರದು. ಅವತ್ತು ರಾತ್ರಿ ಭೋಜನ ಇಲ್ಲ, ಹೊರಗೆ ಓಡಾಟ ಇಲ್ಲ, ಯಾವುದೂ ಇಲ್ಲ. ಅಂಥವನ್ನ ರಾತ್ರಿ ಮಲಗಿ, ಅವತ್ತೆಲ್ಲ ರಾತ್ರಿ ನಿದ್ದೆ ಬರುವ ಪರ್ಯಂತ ಪಾರಾಯಣಾದಿಗಳನ್ನ ಮಾಡಿ, ನಂತರ ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ ಎದ್ದ ಕೂಡಲೇ ದಂತಧಾವನ ಮುಗಿಸಿಕೊಂಡು ಸ್ನಾನ ಮಾಡಿ ತರ್ಪಣ ಕೊಟ್ಟು ನಂತರ ಮತ್ತು ಮಿಕ್ಕ ಕಾರ್ಯಗಳು ಮಾಡುತ್ತೆ. ಅದು ಪರೇಹಣೆ, ತರ್ಪಣ ಅಂತ ಹೇಳ್ತಾರೆ. ಆದರೆ ಇವಾಗ ಏನಾಗ್ತಾ ಇದೆ, ನಾಳಿನವರೆಗೂ ಯಾವ ಪರಿಸ್ಥಿತಿ ಇರುತ್ತೋ ಏನೋ ಗೊತ್ತಿಲ್ಲ, ಆದ ಕಾರಣ ಅಪಕೃಷ್ಯ ಸದ್ಯಕರಿಷ್ಯೆ ಅಂತ ನಾಳೆ ಮಾಡತಕ್ಕಂಥ ಅಪಕರ್ಷಣೆ ಮಾಡುತ್ತೇವೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಪಕರ್ಷಣೆ ಮಾಡಬಾರದು ಯಾವಾಗ ಅಂತ ಹೇಳಿದರೆ ಇನ್ನ ಸಾಧ್ಯವಿಲ್ಲ, ಏನೋ ತೊಂದರೆಗಳಿದೆ ಅಂದ್ರೆ ಅದು ಮಾಡಬೇಕು ಅಂತ ಸಾಧ್ಯ ಹೇಳುತ್ತಾರೆ. ಸರಿ, ಇದು ಶ್ರಾದ್ದ ಮಾಡುವ ಕ್ರಮ. ಆದರೆ ಆ ಶ್ರಾದ್ದದಲ್ಲಿ ಬಳಸಬಾರದ್ದನ್ನೆಲ್ಲ ಬಳಸ್ತಾ ಇರ್ತಾರೆ. ಅದು ಬಳಸಬಾರದು ಯಾವ್ದ್ಯಾವುದು ಅಂದ್ರೆ ಹೇಳ್ತಾರೆ, ತಾಂಬೂಲಕ್ಕೆ ಈ ಹಣ್ಣುಗಳೆಲ್ಲ ಇಡ್ತಾ ಇರ್ತಾರೆ, ಬಹುಬೀಜ ಫಲಗಳು ಯಾವುದು ಬರಲ್ಲ, ಬಹುಬೀಜ ಫಲಗಳು ಯಾವುದು ಬರಲ್ಲ, ಇನ್ನ ಕೆಲವು ಕೆಲವು ಹಣ್ಣುಗಳೆಲ್ಲ ಬರಲ್ಲ. ಅಡಿಗೆಯಲ್ಲೂ ಕೂಡ ಈ ಮೆಣಸಿನಕಾಯಿ ಬರೋದಿಲ್ಲ. ಸಾಮಾನ್ಯ ನಾವೇನು ಮಾಡ್ತೀವಿ, ಚಟಕಕ್ಕೆ ಅಂಥೇಳಿ ಒಂದಿಷ್ಟು ಅನ್ನ ಪಾಯಸ ಮಾಡಿಟ್ಟು ಭೂರಿ ಭೋಜನ ಅಂತ ಮಾಡಿಸಿ ಅವರಿಗೆಲ್ಲ ಮಾಡ್ತಾ ಇರ್ತೀವಿ. ಹುಳಿ ಉಪ್ಪು ಖಾರ ಹುಳಿ ಪುಡಿ ಸಾರಿನ ಪುಡಿ ಎಲ್ಲ ಹಾಕಿ ಇಲ್ಲ, ಎಲ್ಲ ನಿಷೇಧ. ಅವತ್ತು ಇಲ್ಲಿ ಭೂರಿ ಭೋಜನಕ್ಕೂ ಶ್ರಾದ್ದಕ್ಕೂ ಕೂಡ ಏನು ಮೆಣಸಿನಕಾಯಿ ಬಳಸಬಾರದು, ಕೆಲವೆಲ್ಲ ನಿಷೇಧ ಪದಾರ್ಥಗಳಿವೆ, ಅವೆಲ್ಲ ಇಲ್ಲದೆ ಶುದ್ಧವಾಗಿ ಅಡಿಗೆಯನ್ನು ಮಾಡಿ ಅವತ್ತು ಮಾಡಬೇಕು. ಅವತ್ತಿನ ದಿವಸ ಎಲ್ಲರೂ ಕೂಡ ಭಗವಂತನ ನಾಮಸ್ಮರಣೆಯಲ್ಲೇ ಇರಬೇಕು, ಪಿತೃಗಳ ಪ್ರೀತ್ಯರ್ಥವಾಗಿ ಅಂತ ಹೇಳುತ್ತಾರೆ. ಇಷ್ಟು ಶ್ರಾದ್ದ ಮಾಡುವ ಕ್ರಮ. ಆದರೆ ತೀರ್ಥಶ್ರಾದ್ದದಲ್ಲಿ ವಿಧಿ ಬೇರಾಗುತ್ತೆ. ಏನದು ಅಂದರೆ, ಹೋದ ಕೂಡಲೇ ತರ್ಪಣ ಅಲ್ಲ, ಪಿತೃದೇವದ ಅಳಾವಾಹನ ಬೇಕಿಲ್ಲ ಅಂದರೆ ಬೇಕಾಗಿಲ್ಲ. ಪಿತೃದೇವತೆಗಳು ತೀರ್ಥದಲ್ಲಿ ಸದಾ ನಿಂತಿರ್ತಾರಾದ್ದರಿಂದ ಅವರನ್ನ ಮತ್ತು ಅಲ್ಲಿ ಆವಾಹನ ಮಾಡಬೇಕಾಗಿಲ್ಲ. ಆವಾಹನಂ ವಿಕಿರಂ ಚೈವ, ವಿಕಿರ ಇಲ್ಲ, ಆವಾಹನ ಇಲ್ಲ, ತೃಪ್ತಿ ಪ್ರಶ್ನ ಯಾವುದು ಅಲ್ಲಿ ಇಲ್ಲ. ಸಂಕಲ್ಪ ಶ್ರಾದ್ದದಲ್ಲೂ ಇಲ್ಲ, ತೀರ್ಥಶ್ರಾದ್ದದಲ್ಲೂ ಇಲ್ಲ. ಈ ರೀತಿಯಲ್ಲಿ ಕೆಲವೆಲ್ಲ ವಿಚಾರಗಳು ತಿಳಿಸಿಕೊಟ್ಟು. ಸರಿ, ನಿನ್ನೆ ಶ್ರಾದ್ದ ಮಾಡಬೇಕಾದರೆ ಪಿತೃಗಳ ವರ್ಗ, ಪಿತೃಗಳ ಒಂದು ಕ್ರಮ, ಆ ಏಳು ಜನ ಬ್ರಾಹ್ಮಣರು, ಸಪ್ತವ್ಯಾಧಾಹ ಅಂತ ಬರತಕ್ಕಂಥ ಏಳು ಜನ ಬ್ರಾಹ್ಮಣರ ಕಥೆ ಕೇಳಿದು. ಇನ್ನೊಂದು, ಮಾಡಿದ ಶ್ರಾದ್ದ ಅಕ್ಷಯ ಫಲ ಕೊಡಬೇಕಾದರೆ ಶ್ರಾದ್ದ ಕಾಲದಲ್ಲಿ ಚಂದ್ರನ ಉತ್ಪತ್ತಿ ಕಥಾ ಕೇಳಬೇಕು ಅಂತ ಹೇಳಿ. ವಿಶೇಷವಾಗಿ ಅತ್ರಿ ಮಹರ್ಷಿಗಳು ಬ್ರಹ್ಮದೇವರ ಮಾನಸ ಪುತ್ರರು, ಭಗವಂತನ ಚಿಂತನೆ ಮಾಡುತ್ತಾ ಒಳ್ಳೆ ಮಗ ಬರಬೇಕು ಅಂತ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಒಂದು ಕಾಲಿನ ಮೇಲೆ ನಿಂತು ಅವರು ಅಪರೂಪವಾದ ತಪಸ್ಸನ್ನು ಮಾಡುವಾಗ ಅವರ ತೇಜಸ್ಸೆಲ್ಲ ಕಣ್ಣಿನ ಮೂಲಕ ಹೊರಗೆ ಬಂತು. ಅವರ ವೀರ್ಯ ತೇಜಸ್ಸೆಲ್ಲ ಕಣ್ಣಿನ ಮೂಲಕ ಹೊರಗೆ ಬಂದು ಅದು ಆಕಾಶಕ್ಕೆ ತಾಕಿ ಕೆಳಗೆ ಬೀಳತಾ ಇದೆ. ಆವಾಗ ಆಕಾಶದಲ್ಲಿರುವ ದಿಗ್ದೇವತೆಗಳು ಎಲ್ಲದನ್ನ ಧಾರಣೆ ಮಾಡಲಿಕ್ಕೆ ನೋಡುತ್ತಾರೆ, ಯಾರಿಗೂ ಸಾಧ್ಯ ಆಗಲಿಲ್ಲ. ಅಂಥ ಕಾಲಕ್ಕೆ ಭೂಮಿಯ ಮೇಲೆ ಬೀಳಲಿಕ್ಕೆ ಹೋದಾಗ ಆವಾಗ ಬ್ರಹ್ಮದೇವರು ಬಂದು ರಥದಲ್ಲಿ ಆ ವೀರ್ಯವನ್ನ ಇಟ್ಟು, ಭೂಮಿಯ ಮೇಲೆ ಬೀಳದೇನೆ ಆ ರಥದಲ್ಲಿ ಈ ವೀರ್ಯವನ್ನ ಇಟ್ಟು ಸಂರಕ್ಷಣೆ ಮಾಡುತ್ತಾರೆ. ಅವರ ಕರುಣೆಯಿಂದ ಬಂದ ಆ ತೇಜಸ್ಸೇ ಚಂದ್ರ. ಚಂದ್ರ ಅತ್ರಿ ಮಹರ್ಷಿಗಳ ಮಗನಾಗಿ ಕಣ್ಣಿಂದ ಹುಟ್ಟಿ ಬಂದವರು. ಅದಕ್ಕೆ ಕಣ್ಣಿಗೂ ಕಿವಿಗೂ ಎರಡಕ್ಕೂ ಅಭಿಮಾನಿಗಳಾಗಿದ್ದಾರೆ. ಅಷ್ಟೇ ಅಲ್ಲ, ಆ ಮಹಾನುಭಾವರು ಇಡೀ ಲೋಕದಲ್ಲಿರುವಂತಹ ಗಿಡಗಳು ಬಳ್ಳಿಗಳು ಮನುಷ್ಯರು ಸಹಿತ ವೃದ್ಧಿ ಹೊಂದೋದು ರಾತ್ರಿ ಕಾಲದಲ್ಲಿ. ಅದಕ್ಕೆ ಸಂಜೆ ಆದ ಮೇಲೆ ಯಾವ ಗಿಡದ ಹೂವಾಗಲಿ ಕಾಯಾಗಲಿ ಎಲೆ ಆಗಲಿ ಕೀಳಬಾರದು. ಕೀಳಿದರೆ ಅವಾಗ ಹತ್ಯಾ ದೋಷ ಬರುತ್ತೆ, ಆ ಗಿಡವನ್ನ ಜೀವಿಯನ್ನ ಕೊಂದ ದೋಷ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಗೊತ್ತಾಗಲ್ಲ, ರಾತ್ರಿ ಹೊತ್ತು ಹೂ ತಂದ್ಬಿಡ್ತಾರೆ, ಎಲ್ಲ ತರ್ತಾ ಇರ್ತಾರೆ, ಅವಾಗ ತೆಗಿತಾ ಇರ್ತಾರೆ, ತೆಗಿಬಾರದು. ಆ ರೀತಿ ಚಂದ್ರನ ಒಂದು ಕೃಪೆಯಿಂದ ಗಿಡಗಳೆಲ್ಲ ಬೆಳೆಯುತ್ತೆ. ಆದ್ದರಿಂದ ನಾವು ಶ್ರಾದ್ದ ಮಾಡುವ ಕಾಲಕ್ಕೆ ಚಂದ್ರನನ್ನ ನೆನೆದು, ಅಲ್ಲೂ ಹೇಳ್ತಾರೆ ಆ ದೇವತೆಗಳಲ್ಲಿ ವಿಶೇಷವಾಗಿ ಚಂದ್ರನೂ ಬರ್ತಾನೆ. ಆ ರೀತಿಯಾಗಿ ಆ ಚಂದ್ರಾಂತರ್ಗದ ಭಗವಂತರನ್ನು ಯಾರು ತೃಪ್ತಿಗೊಳಿಸ್ತಾರೋ, ಚಂದ್ರಾಂತರ್ಗದ ಭಗವಂತರನ್ನು ಶ್ರಾದ್ದ ಕಾಲಕ್ಕೆ ಯಾರು ನೆನೆತಾರೋ ಅವರಿಗೆ ಆ ಪಿತೃಗಳಿಗೆ ಅಕ್ಷಯ ತೃಪ್ತಿಯಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನೊಂದು ಸಂಕ್ಷೇಪ ಕಥಾ ಅಂತ ಹೇಳಬೇಕಾದರೆ ಒಂದು ವಾಮನನ ಕಥಾ ಕೇಳಬೇಕು, ಇನ್ನೊಂದು ಅತ್ರಿ ಮಹರ್ಷಿಗಳಿಂದ ಬಂದಿರತಕ್ಕಂತಹ ಚಂದ್ರನ ಕಥಾ, ಇನ್ನೊಂದು ಏನಯ್ಯ ವಿಶೇಷವಾಗಿ ಅಂದೆ, ಶ್ರಾದ್ದ ಕಾಲದಲ್ಲಿ ಕಾಠಕ ಉಪನಿಷತ್ತಿನ ಪಾರಾಯಣ, ಅದರ ಅರ್ಥ ಚಿಂತನೆ ಆಗಬೇಕು. ಕಾಠಕ ಉಪನಿಷತ್ತು ಸೂಕ್ಷ್ಮವಾಗಿ ನೋಡೋದಾದರೆ ಅಲ್ಲಿ ಮಹರ್ಷಿಗಳು ಜ್ಞಾನಿಗಳಾದ ಔದ್ದಾಲಕಿ, ಉದ್ದಾಲಕನ ಮಗ ಅರುಣ, ಅವರುಣನ ಮಗ, ಹೀಗೆ ಎಲ್ಲ ಕ್ರಮ ಬರ್ತಾ ಇದೆ ಅಲ್ಲಿ. ಅಲ್ಲಿ ನಚಿಕೇತ ಬರ್ತಾ ಇದ್ದಾನೆ ಮಹಾನುಭಾವ. ಅಪ್ಪ ಇಡೀ ಆಕಳುಗಳನ್ನೆಲ್ಲ ದಾನ ಮಾಡ್ತಾ ಇದ್ದಾನೆ, ಸರ್ವಸ್ವ ದಾನ ಮಾಡ್ತಾ ಇದ್ದಾನೆ. ಸರ್ವಸ್ವ ದಾನ ಮಾಡುವಾಗ ಆಕಳ ದಾನ ಮಾಡ್ತಾ ಇದ್ದಾನೆ. ಆಕಳ ದಾನ ಮಾಡುವಾಗ ಕೆಲವು ಆಕಳುಗಳು ಹೇಗಿತ್ತಯ್ಯ ಅಂದರೆ, ಜಗ್ಧತೃಣಾಹ ಪೀತೋದಕಾಹ, ನೀರು ಕುಡಿದು ಕುಡಿದು ಆ ಹುಲ್ಲನ್ನು ಅಗದು ಅಗದು ಮುಂದೆ ನೀರು ಕುಡಿಯಲಿಕ್ಕೂ ಶಕ್ತಿ ಇಲ್ಲ, ಹುಲ್ಲನ್ನು ಅಗಿಯಲಿಕ್ಕೂ ಶಕ್ತಿ ಇಲ್ಲ, ಹಾಲು ಮೊದಲೇ ಇಲ್ಲ, ಅಂಥದ್ದನ್ನ ಕೊಡತಾ ಇದ್ದಾನೆ ಬ್ರಾಹ್ಮಣರಿಗೆ. ಆವಾಗ ಆ ನಚಿಕೇತ ಅಪ್ಪನ ಜೊತೆ ಹೇಳ್ತಾನೆ, ಇಂಥ ಆಕಳುಗಳನ್ನ ಬ್ರಾಹ್ಮಣರಿಗೆ ಕೊಡೋದರ ಬದಲಾಗಿ ನನ್ನನ್ನೇ ಕೊಟ್ರೆ ವಾಸಿ, ಅಂಥ ಆಕಳುಗಳನ್ನ, ನಿರ್ವೀರ್ಯವಾದ ಆಕಳುಗಳನ್ನ ಕೊಡಬಾರದು ಅಂದಾಗ ಸಿಟ್ಟಿನಿಂದ ಅಪ್ಪ ಹೇಳುತ್ತಾನೆ, ನಿನ್ನ ದಾನ ಕೊಡಬೇಕಲ್ವೋ, ಯಮಧರ್ಮರಾಜರಿಗೆ ದಾನ ಕೊಡ್ತಾ ಇದ್ದೇನೆ, ಹೋಗು, ಸತ್ತು ಹೋಗು ಅಂತ ಅರ್ಥ. ಅವಾಗ ಆ ವ್ಯಕ್ತಿ ಯಮಧರ್ಮರಾಜರ ಲೋಕಕ್ಕೆ ಬಂದು ಬಿಡುತ್ತಾರೆ. ಆ ತಾಕತ್ತಾಗಿತ್ತು, ಬಂದು ಯಮಧರ್ಮರಾಜನ ಬಾಗಿಲತ್ತರೆ ಶ್ಯಾಮಲಾದೇವಿಯನ್ನ ನೋಡಿ ಹೇಳುತ್ತಾರೆ, ನನಗೆ ಯಮಧರ್ಮರಾಜರ ಹತ್ರ ಕೆಲಸ ಇದೆ. ಆಕೆ ಹೇಳುತ್ತಾರೆ, ಈಗ ಸದ್ಯಕ್ಕೆ ಅವರು ಬ್ರಹ್ಮದೇವರ ಹತ್ರ ಯಾವುದೋ ಆಜ್ಞೆ ಬಂದಿದೆ, ಆದ ಕಾರಣದಿಂದ ಆ ಕೆಲಸದಿಂದ ಹೋಗಿದ್ದಾರೆ, ಬರ್ತಾರೆ, ಒಳಗೆ ಬನ್ನಿ. ಆ ಹುಡುಗ ಹೇಳುತ್ತಾನೆ, ಯಜಮಾನ ಇಲ್ಲದಿದ್ದಾಗ, ಹೆಂಗಸರು ಒಬ್ಬರೇ ಇರುವಾಗ ಬ್ರಹ್ಮಚಾರಿಯಾದವ ಒಳಗೆ ಬರಬಾರದು, ಬ್ರಹ್ಮಚಾರ್ಯ ನಿಯಮ, ಅದರಿಂದ ನಾನು ಹೊರಗೇ ಕೊಡುತ್ತೇನೆ ಅಂತ. 3 ದಿವಸಗಳ ಕಾಲ ಅಲ್ಲೇ ಕೂತಿದ್ದ, ಉಪವಾಸವಿತ್ತ. ಯಮಧರ್ಮರಾಜರು ಬರ್ತಾರೆ. ಯಮಧರ್ಮರಾಜರು ಬಂದು ಕೂಡಲೇ ಶ್ಯಾಮಲಾದೇವಿ ಹೇಳುತ್ತಾಳೆ, ನೋಡಿ ಬ್ರಾಹ್ಮಣ 3 ದಿವಸ ಉಪವಾಸ ಕೂತಿದ್ದಾನೆ, ಯಾರ ಮನೆಗೆ ಬ್ರಾಹ್ಮಣರು ಬಂದು ಉಪವಾಸದಿಂದ ಹೋಗಿಬಿಡುತ್ತಾರೋ ಅವರು ಆ ಮನೆಯ ಇಡೀ ತೇಜಸ್ಸನ್ನ, ಅಲ್ಲಿರುವವರ ಆಯುಷ್ಯವನ್ನ, ಸಂಪತ್ತನ್ನ ಹರಣ ಮಾಡಿಬಿಡುತ್ತಾರೆ. ಅಂದರೆ ಅವರಿಗೇನು, ಬ್ರಾಹ್ಮಣರು ಮನೆಗೆ ಬಂದವರನ್ನ ಅವರು ಚೂರಾದರೂ ಕೈಯಲ್ಲಿ ಕೊಟ್ಟು ಕಳಿಸಬೇಕಂತೆ. ನಮಗೆ ಯಥಾಶಕ್ತಿ ಯಥಾಮತಿ ಆಗ ಭಗವಂತ ಬರ್ತಾನೆ ಅವರ ರೂಪದಲ್ಲಿ. ಆದ್ದರಿಂದ ಅಲ್ಲಿ ಅದಕ್ಕೆ ಹೇಳುತ್ತಾರೆ, 5 ಅಗ್ನಿಗಳನ್ನು ಹೊತ್ತುಕೊಂಡು ಬರ್ತಾನೆ ಬ್ರಾಹ್ಮಣ ಅಂತಾನೆ. ಬ್ರಾಹ್ಮಣ ಬಂದ ಕೂಡಲೇ ಕಾಲಿಗೆ ನೀರು ಹಾಕೋದು ಯಾಕೆ, ಅಲ್ಲಿ ಅಗ್ನಿ ಶಾಂತ ಆಗುತ್ತೆ. ಬಂದ ಕೂಡಲೇ ಅಲ್ಲಿ ಬನ್ನಿ ಅಂತ ಹೇಳಿದ ಕೂಡಲೇ ಮುಖದಲ್ಲಿರುವ ಅಗ್ನಿ ಶಾಂತ ಆಗುತ್ತೆ. ಕೈಗೆ ಅರ್ಘ್ಯವನ್ನು ಕೊಟ್ಟರೆ ಕೈಯಲ್ಲಿರುವ ಅಗ್ನಿ ಶಾಂತ ಆಗುತ್ತೆ. ಆದ ಮೇಲೆ ಹೊಟ್ಟೆಯಲ್ಲಿ ಅಗ್ನಿ ಕೂತಿರುತ್ತೆ. ಬಂದವರನ್ನ ಅಂದ್ರೆ ಇವಾಗ ಪ್ರವಚನಕ್ಕಲ್ಲ, ಮನೆಗೆ ಯಾರಾದರೂ ಬಂದರೆ ಅವರಿಗೆ ಹೊಟ್ಟೆಗೆ ಹಾಕಿ ನಂತರ ವಿಚಾರಿಸಬೇಕಂತೆ. ಯೋಗಕ್ಷೇಮವೆಲ್ಲ ಬಂದ ಕೂಡಲೇ 1 ಗಂಟೆ ಯೋಗಕ್ಷೇಮ ವಿಚಾರಿಸ್ತಾ ಕೂತು ಅವರಿಗೆಲ್ಲ ಹಸುವಿನಿಂದ ಒದ್ದಾಡ್ತಾ ಇದ್ರೆ ಹಾಗೆ ಮಾಡಬಾರದು. ಬಂದವರಿಗೆ ಚೂರ ಆದರೂ, ಹಣ್ಣಾದರೂ, ನೀರಾದರೂ, ಹಾಲಾದರೂ ಏನಾದರೂ ಕೊಟ್ಟು ನಂತರ ಅವರನ್ನ ಕೇಳಬೇಕು. ಈ ರೀತಿ 5 ಅಗ್ನಿಗಳು ಶಾಂತ ಆಗುತ್ತೆ ಅಂತ ಹೇಳ್ತಾರೆ. ಈ ಬ್ರಾಹ್ಮಣ ತಾನು ಉಪವಾಸ ಕೂತಿದ್ದಾನೆ, ಈ ರೀತಿ ಆಗಿದೆ, ಅದಕ್ಕೆ ಅವನನ್ನ ಸ್ವಲ್ಪ ಶಾಂತ ಮಾಡಿ. ಅವಾಗ ಯಮಧರ್ಮರಾಜರು ಆ ಹುಡುಗನನ್ನ ಹೊರಗೆ ಕರೆದು ಅವರಿಗೆ ಬೇಕಾದ ಉಪಚಾರ ಮಾಡಿ ಕೊನೆಗೆ ಹೇಳುತ್ತಾರೆ, ಯಜಮಾನ ನಾನು ಇದ್ದಿಲ್ಲ, ನೀನು ಉಪವಾಸ ಕೂತಿದ್ದೀಯ, ಅದಕ್ಕೆ ಆ ಉಪವಾಸದ ಪ್ರಾಯಶ್ಚಿತ್ತವಾಗಿ ನಾನು ನಿನಗೆ 3 ವರಗಳು ಕೊಡುತ್ತೇನೆ ಕೇಳಿ. ಅವಾಗ ಏನು ವರ ಕೇಳಬೇಕು ಕೇಳತ್ತ, 1 ವರ ಕೇಳುತ್ತಾರೆ, ನಮ್ಮಪ್ಪ ಸಿಟ್ಟಿನಿಂದ ನನ್ನನ್ನ ಹೋಗು ಅಂತ ಹೇಳಿದ್ದಾನೆ, ನಾನು ಮತ್ತ ತಿರುಗಿ ಹೋಗುವಾಗ ನಮ್ಮಪ್ಪ ನನ್ನ ಸಂತೋಷವಾಗಿ ಕರೆಯಬೇಕು. ತಥಾಸ್ತು ತಥಾಸ್ತು. ಆದ ಮೇಲೆ ವಿಶೇಷವಾದ ವರವನ್ನ ಕೇಳತಾ ಇದ್ದಾರೆ. ಏನು ವರ ಅಂದರೆ, ನನಗೆ ಭಗವಂತನ ಸ್ವರೂಪದ ಪರಿಚಯ ಮಾಡಿಕೊಡು. ನಮ್ಮ ಹೃದಯದಲ್ಲಿ, ವೈಕುಂಠದಲ್ಲಿ ಎರಡೂ ಕಡೆ ಇರುವ ಭಗವಂತನ ರೂಪದ ಪರಿಚಯ ಮಾಡಿಕೊಡಿ ಅಂತ ಕೇಳಿದಾಗ ಅವಾಗ ಯಮಧರ್ಮರಾಜರು ಹೇಳುತ್ತಾರೆ, ನೀ ಏನು ಬೇಕಾದರೂ ಕೇಳು, ರಥಗಳನ್ನ ಕೇಳು, ಬಂಗಾರ ಕೇಳು, ಏನು ಬೇಕಾದರೂ ಕೇಳು, ಕೊಡ್ತೇನೆ, ದೇವರ ವಿಷಯ ಕೇಳಬೇಡ. ತುಂಬಾ ವರಗಳು ಹೇಳುತ್ತಾರೆ. ಅದು ಕೇಳಿದಾಗ ಕೊಡೋರು ಸಿದ್ಧ ಅಂತಿದ್ದಾಗ, ಕೊಡೋರು ಸಿದ್ಧ ಅಂತಿದ್ದಾಗ ಸರಿ, ಒಂದು ಸಾಲಿಗ್ರಾಮ ಮುಂದಿಟ್ರು. ನಾವು ಸಾಲಿಗ್ರಾಮಕ್ಕೆ ಹೇಳಲಿಕ್ಕೆ ಹೋಗಿದ್ವು ಅಂದುಕೊಳ್ಳಿ, ಅವರಂದ್ರು ನೀವು ಸಾಲಿಗ್ರಾಮ ಬೇಕಾ, ಇಲ್ಲಿ 10 ಕೋಟಿ ಇದೆ, 10 ಕೋಟಿ ಬೇಕಾ ಪ್ರಶ್ನೆ ಹಾಕಿದರೆ ಚೆಕ್ ಇಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಸಿಗ್ನೇಚರ್ ಮಾತಿ ಇಟ್ಟಿದ್ದಾರೆ. ತಗೊಂಡು ಹೋದ್ರೆ ಜಸ್ಟ್ ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ, ಗೊತ್ತು ನಮಗೆ ಬರುತ್ತೆ ಅಂತ ಹೇಳಿ ಕನ್ಫರ್ಮೇಶನ್ ಇದೆ. ಅವಾಗ ಯಾವ್ದು ತಗೊಂತೀರಾ? ಇಲ್ಲ, 10 ಕೋಟಿಯೇ ತಗೊಳ್ಳೋ. ಯಾಕೆ? ಮುಂದೆ ನೋಡೋಣ. ಅದಕ್ಕೇನಂತೆ, ಸಾಲಿಗ್ರಾಮ ಇನ್ನೊಂದು ಬರುತ್ತೆ, ದುಡ್ಡು ಮುಖ್ಯ ಹೋಗ್ತಾನೆ, ಹಾಗೆ ಹೋಗ್ಬಿಡುತ್ತೆ. ಸಾಮಾನ್ಯವಾಗಿ ವ್ಯಕ್ತಿಗಳ ಮನಸ್ಸು, ಎಲ್ಲರ ಮನಸ್ಸು, ನಾನು ಸೇರಿಕೊಂಡು ನೀವು ಎಲ್ಲರೂ ಕೂಡ ದುಡ್ಡಿನ ಕಡೆ, ಸಂಪತ್ತಿನ ಕಡೆ ಯಾವಾಗೂ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಆ ಬ್ರಾಹ್ಮಣ, ನನಗೆ ದುಡ್ಡು ಬೇಡ, ಅದು ಈಗ ಬರುತ್ತೆ ನಾಳೆ ಹೋಗುತ್ತೆ, ಚಂಚಲವಾದ್ದು, ನನ್ನ ಜೊತೆಗೆ ಯಾವಾಗೂ ಇರಲ್ಲ, ಆದ ಕಾರಣ ನನಗದು ಬೇಡ. ಅವಾಗ ತುಂಬಾ ಕೇಳುತ್ತಾರೆ, ಅವಾಗ ಯಮಧರ್ಮರಾದರೆ ಹೇಳುತ್ತಾರೆ, ನಾನು ಎಷ್ಟು ಲೋಭಗಳನ್ನ ಅಂದ್ರೆ ವರಗಳನ್ನು ಕೊಟ್ಟು ಲೋಭಗೊಳಿಸಬೇಕಂತ ನೋಡಿದರೂ ನೀನು ಹೋಗ್ಲಿಲ್ಲ, ದೇವರ ಕಡೆಯೇ ಮನಸ್ಸಿಟ್ಟಿದೀಯ, ಸಂತೋಷ ಆಯಿತು, ಅದಕ್ಕೆ ನಿನಗೆ ದೇವರ ಕುರಿತು ಪರಿಚಯ ಮಾಡಿಕೊಡ್ತೇನೆ ಅಂತ ಚೆನ್ನಾಗಿ ಪರಿಚಯ ಮಾಡಿಕೊಡ್ತ ಅಲ್ಲಿ ಹೇಳ್ತಾರೆ. ನಮ್ಮ ಹೃದಯದಲ್ಲಿರುವ ಭಗವಂತನ ಪರಿಚಯ ಮಾಡಿಕೊಡುತ್ತಾರೆ. ಯಾರಾದರೆ ಜೀವಿಯ ಎಲ್ಲಾ ಇಂದ್ರಿಯಗಳಲ್ಲಿದ್ದು ಸಮಸ್ತ ವ್ಯಾಪಾರವನ್ನ ಮಾಡಿ ಮಾಡಿಸ್ತಾರೋ, ಯಾವನಾದರೆ ಇಡೀ ಜೀವಿಯ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಾನೋ, ಅವನೇ ಹೃದಯದಲ್ಲಿರುವ ಮೂರ್ತಿ ಅಂತ ಪರಿಚಯ ಮಾಡಿಕೊಟ್ಟು, ಇವನೇ ವೈಕುಂಠದಲ್ಲಿ ನಿಂತಿದ್ದಾನೆ, ಜೀವನ ಜೊತೆಗೇ ಇರ್ತಾನೆ, ಸದಾ ಜೀವನನ್ನ ನೋಡಿಕೊಳ್ಳುವ ಅಪರೂಪದ ಬಂಧು ಇವನೇ ಅಂತ ನಮ್ಮ ಹೃದಯದಲ್ಲೂ ವೈಕುಂಠದಲ್ಲೂ ಇರುವಂತಹ ಭಗವತ್ ರೂಪದ ಪರಿಚಯ ಮಾಡಿಕೊಡಕ, ಅವನನ್ನ ಪಡೆಯಬೇಕಾದರೆ ಏನು ಮಾಡಬೇಕು ಅಂದ್ರೆ ಹೇಳುತ್ತಾರೆ, ಅಗ್ನಿಯಲ್ಲಿ ಯಾಗ ಹೋಮವನ್ನ ಮಾಡಬೇಕು. ಯಾವ ಅಗ್ನಿ? ನಾಚಿಕೇತ ಅಗ್ನಿ ಹೇಳ್ತಾರೆ. ಅಲ್ಲ, ಅಗ್ನಿಗೆ ನಾಚಿಕೇತ ಅಗ್ನಿ ಅಂತ ಹೆಸರು ಬಂತೆ ಯಾಕೆ ಅಂದ್ರೆ, ನಚಿಕೇತನಿಗೆ ಉಪದೇಶ ಕೊಟ್ಟಂಥ ಅಗ್ನಿ, ಆದ್ದರಿಂದ ನಾಚಿಕೇತ ಅಗ್ನಿ ಅಂತ ಬಂತು. ಆಜ್ಞೆಯಲ್ಲಿರುತ್ತೆ ಆ ನಾಚಿಕೇತನಿಗೆ, ನಚಿಕೇತನಿಗೆ ಉಪದೇಶ ಕೊಟ್ಟ ಅಗ್ನಿಯ ಹೆಸರೇನಯ್ಯ ಅಂದ್ರೆ, ಆ ಅಗ್ನಿ ಎಲ್ಲೋ ಇರಲ್ಲ, ನಮ್ಮ ಹೃದಯದಲ್ಲೇ ಇರುತ್ತೆ, ನಮ್ಮ ಹೃದಯದಲ್ಲೇ ಅಗ್ನಿ ಉರಿತಾ ಇದೆ. ನೀವು ಸಹಜವಾಗಿ ಈ ಮಂತ್ರ ಪುಷ್ಪಕ್ಕೆ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ಅಂತ ಹೇಳ್ತೀರಲ್ವಾ, ಆ ಹೇಳುವ ಕಾಲಕ್ಕೆ ಮಧ್ಯದಲ್ಲಿ ಬರುತ್ತೆ, ಹೃದಯ ಗುಹದಲ್ಲಿ ಕೆಳಗೆ ಹೃದಯ ಇದೆ, ಹೃದಯದಲ್ಲಿ ಕಮಲ ಇದೆ, ಆ ಕಮಲ ಅಧೋಮುಖವಾಗಿದೆ ಅಂತ ಹೇಳುತ್ತಾ, ತಸ್ಯ ಶಿಖಾಯ ಮಧ್ಯೆ ಅಗ್ನಿ ಶಿಖಾ ಪೀತ ಭಾಸ್ವತಿ ಅನೂಪಮ, ಈ ನಮ್ಮ ಹೃದಯದಲ್ಲಿ ಅಗ್ನಿ ಶಿಖೆ ಉರಿಯುತ್ತಾ ಇದೆ, ಹಳದಿ ಬಣ್ಣದ್ದಿದೆ, ಚೆನ್ನಾಗಿ ಹೊಳೆಯುತ್ತಾ ಇದೆ, ಅನೂಪಮ, ಅದನ್ನ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ, ಆ ಅಗ್ನಿ ಶಿಖೆಯ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಸ ಬ್ರಹ್ಮ ಸಹರಿಷ್ಠೆಯಿಂದ ಸೋಕ್ಷರ ಪರಮಸ್ವರಾಟ್, ಅವನೇ ಅಂತ ಎಲ್ಲ ಹೇಳ್ತಾ ಬರುತ್ತೆ. ಆ ಅಗ್ನಿಯನ್ನ ಕುರಿತು ಹೇಳುವಂಥದ್ದೇ ನಚಿಕೇತ ಉಪಾಖ್ಯಾನ. ಹೇಳುತ್ತಾರೆ ಈ ಅಗ್ನಿ ಎಲ್ಲರ ಹೃದಯದಲ್ಲಿ ಬೆಳಗುತ್ತಾ ಇದೆ, ಈ ಅಗ್ನಿಯಲ್ಲಿ ಆಹುತಿಯನ್ನ ಕೊಡಬೇಕು. ಅಲ್ಲ, ಒಳಗೆ ಕೂತಿದೆ, ಆಹುತಿ ಹೇಗೆ ಕೊಡಬೇಕು ಅಂದರೆ, ಅವಾಗ ಹೇಳ್ತಾರೆ ಅಗ್ನಿಯಂತೊಂದಿರಬೇಕಾದರೆ ಇಟ್ಟಿಗೆಗಳು ಬೇಕು, ಹೋಮಕುಂಡ ಬೇಕು, ಅಲ್ಲಿ ಅಗ್ನಿ ಇರುತ್ತೆ. ಈ ಶರೀರವೇ ಹೋಮಕುಂಡ ಆದರೆ ಅಲ್ಲಿರುವ ಭಗವದ್ ರೂಪವೇ ವಿಶೇಷವಾಗಿರತಕ್ಕಂತಹ ಅಗ್ನಿಯಲ್ಲಿ ನಿಂತಿದ್ದರೆ ಆ ಹೋಮಕುಂಡಕ್ಕೆ ಇಟ್ಟಿಗೆಗಳು ಯಾವುದು? ಅದಕ್ಕೆ ಹೇಳ್ತಾರೆ ಬರೀ ಇಟ್ಟಿಗೆ ಅಲ್ಲ, ಇಷ್ಟಕ ದೇವತಾಹ, ಇಟ್ಟಿಗೆಯನ್ನು ಇಷ್ಟಕ ಅಂತ ಕರೀತಾರೆ, ಇಷ್ಟಕ ದೇವತೆಗಳು, ಇಟ್ಟಿಗೆಗಳ ದೇವತೆಗಳಿದ್ದಾರೆ ಅಂದ್ರು. ನಮ್ಮ ಶರೀರದಲ್ಲಿ ಇಟ್ಟಿಗೆ ಹೇಗಿದೆ ಅಂದ್ರೆ ಹೇಳುತ್ತಾರೆ, ನೀವು ಬೃಹತಿ ಸಹಸ್ರ ಹೋಮ ನೋಡಿದ್ದೀರಾ ದೊಡ್ಡದಾಗಿ, ಅದಕ್ಕೆ ಹೋಮಕೊಂಡ ಹೇಗಾಗ್ತಾರೆ? ಗರುಡನ ಆಕಾರದಲ್ಲಿ ಹಾಕ್ತಾರೆ. ಗರುಡನ ಆಕಾರದಲ್ಲಿ ಹಾಕಿದರೆ ಅದಕ್ಕೆ ಎಷ್ಟು ಬಳಸ್ತಾರೆ ಗೊತ್ತಾ? ಇಟ್ಟಿಗೆಗಳು ಬಳಸಬೇಕಾಗಿದ್ದು 36,000 ಯಾಗಕ್ಕೆ, ಇಲ್ಲ 3,600 ಮಧ್ಯಮ ಪಕ್ಷ. ಅಧಮ ಪಕ್ಷ ಅಂದ್ರೆ 360 ಇಟ್ಟಿಗೆ ಇಡಬೇಕು, ಇಟ್ಟು ಮಾಡಬೇಕದು. ಕಲಶಗಳು ಅಷ್ಟೇ, 36,000 ಕಲಶ ಅಥವಾ 3,600 ಕಲಶ ಅಥವಾ 360 ಕಲಶ, ಇಲ್ಲ 100 ಕಲಶ ಅಥವಾ 3 ಕಲಶ, ಕೊನೆಗೆ 1 ಇಡಿ, ಕೊನೆಗೆ ಹಾಗೆ ಬರ್ತಾ ಇರುತ್ತೆ. ಯಾಕಿದು 36,000 ಇದು ಯಾಕೆ ಬಂತು ಅಂತ ಹೇಳಿದರೆ, ಗಾಯತ್ರಿ ಎಷ್ಟು ಮಾಡಬೇಕು ನಾವು ಗೊತ್ತಿಲ್ಲ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಅಂತ ಹೇಳಿದ್ರೆ, ಗಾಯತ್ರಿಯನ್ನು ಮಾಡಬೇಕಾಗಿದ್ದು 1,000 ದಿನಕ್ಕೆಲ್ಲ ಅಲ್ಲ, ಹೊತ್ತಿಗೆ. ಒಂದು ಹೊತ್ತಿಗೆ 1,000 ಪ್ರಕಾರ 3 3,000 ಮಾಡಬೇಕು. ಆಗಿಲ್ಲ 100 ಮಾಡಿ, ಆಗಿಲ್ಲ 10 ಮಾಡಿ ಎಂದ್ರು. ಚೆನ್ನಾಗಿದೆ, ಆದರೆ ಯಾಕೆ ಹೀಗೆ 1,000 ಮಾಡಿ ಅಂತ ಹೇಳಿದವರು, ಆಗಿಲ್ಲ 800 ಮಾಡಿ ಅಂತ ಹೇಳಬಹುದಾಗಿತ್ತು. ಒಮ್ಮೆಲೆ 100 1,000 100 100 ಆಗಿಲ್ಲ 10 ಮಾಡಿ ಅಂತ 10 ಇಳಿದ್ರು ಅಂದ್ರೆ, ಮಧ್ಯದಲ್ಲಿ ಮಾಡಬಾರದು ಅಂತಲ್ಲ, ಮಾಡಿ ಎಷ್ಟಾದ್ರೂ 80 ಮಾಡಿ 90 ಮಾಡಿ, ಆ ಹೇಳೋದರಲ್ಲಿ ಏನೋ ರಹಸ್ಯ ಕೂತಿದೆ. ಆ ರಹಸ್ಯವನ್ನೇ ಬಿಚ್ಚುತ್ತಾರೆ. ಏನದು ಅಂದ್ರೆ, ನಮ್ಮ ಶರೀರದಲ್ಲಿ ಮೂಲಾಧಾರ ಅಂದ್ರೆ ವೃಷಣ ಆಸನಗಳ ಮಧ್ಯದಲ್ಲಿ ಇಪ್ಪದು ಒಂದು ಗಡ್ಡೆ ಇದೆ, ಅದನ್ನ ತುಂದಿ ಅಂತ ಕರೀತಾರೆ. ಅಲ್ಲಿಂದ ದಾಸರಾಯರು ಹೇಳ್ತಾರೆ, ವೃಷಣಾಸನಗಳ ಮಧ್ಯದಲ್ಲಿ ಇಪ್ಪುದು ತುಂದಿ ನಾಮದಲ್ಲಿ, ಆ ತುಂದಿ ಗಡ್ಡೆ ಅಲ್ಲಿಂದ ಸುಷುಮ್ನಾನಾಡಿ ಬರ್ತಾ ಇದೆ. ಇಲ್ಲಿಗೆ ಶಿರಪರ್ಯಂತ ತುಂದಿ ಮೊದಲು ಶಿರಪರ್ಯಂತ ಒಂದೇ ವ್ಯಾಪಿಸಿ ಇಪ್ಪುದು ಅಂತ ಹೇಳ್ತಾರೆ. ಆ ಸುಷುಮ್ನಾನಾಡಿ ಚೂರು ಮೇಲಕ್ಕೆ ಬಂದ ಮೇಲೆ 5 ಶಾಖೆಗಳಾಗಿ ಒಡೆಯಿತು. ವಜ್ರಿಕಾ, ಆರ್ಯ, ಪ್ರಕಾಶಿನಿ, ವೈದ್ಯುತ, ಮಧ್ಯೆ ಬ್ರಹ್ಮನಾಡಿ ಅಂತ. ಬ್ರಹ್ಮನಾಡಿ ಒಂದೇ ಹಾಗೆ ಹೋಗ್ತಾ ಇದೆ. ಸುತ್ತು ಇರುವ 4 ನಾಡಿಗಳು ಚೂರು ಮೇಲಕ್ಕೆ ಬಂದ ಮೇಲೆ ಒಂದೊಂದು 25 ಕವಲೊಡೆಯಿತು. ಆ 25ರಲ್ಲಿ 24 ಸುತ್ತು, 8 24 ಮಧ್ಯೆ ಒಂದು, ಹಾಗೆ 4 ಕಡೆ ಮಧ್ಯೆ ಒಂದೊಂದು ಬಂತು. ಅದರನ್ನ ವಜ್ರಿಕಾ, ಇಡ, ಧಾರಿಣಿ, ಪಿಂಗಳ ಅಂತ ಕರೆದ್ರು, ಗುಂಪನ್ನೇ ಕರೆದ್ರು. ಏನಾಯಿತು? 1 5 5 10 100 100,000 ಶಾಖೆಗಳಾಯಿತು. 1,072 ಶಾಖೆಗಳು ಅಂದ್ರೆ 72,000 ಶಾಖೆಗಳಾಯಿತು. 36,000 ಈಚೆ, 36,000 ಆಚೆ, ಎಲ್ಲ ಶಾಖೆಗಳು ಬಂತು. ಅಲ್ಲಿ ಭಗವಂತ ನಿಂತ, ದೇವತೆಗಳ ಸಹಿತವಾಗಿ ನಿಂತ. ಈ 36,000 ನಾಡಿಗಳೇ ವಿಶೇಷವಾದ ನದಿಗಳು ಹರಿಯುವಂತಹ ಕಲಶಗಳು. 36,000 ಕಲಶಗಳು ಬೇಕು ಅಂದ್ರಲ್ಲ, ಆ ಕಲಶಗಳು ನಮ್ಮ ನಾಡಿಗಳೇ. ಅಲ್ಲಿ ಭಗವಂತನ ಆವಾಹನೆ ಹೊರಗೆ ಮಾಡಬೇಕು. ನಮ್ಮ ಶರೀರದಲ್ಲಿ ಭಗವಂತನ ಆವಾಹನೆ ಬೇಕಾಗಿಲ್ಲ, ನಾವು ಹುಟ್ಟೋ ಕಾಲಕ್ಕೆ ತಾನೇ ಬಂದಿದ್ದಾನೆ. ವಿಸರ್ಜನೆ ಒಂದೇ ಸಲ, ನಾವು ಹೋದ ಕಾಲಕ್ಕೆ ವಿಸರ್ಜನೆ ಆಗುತ್ತೆ, ಇನ್ನೇನು ಇಲ್ಲ. ಅಷ್ಟರವರೆಗೆ ಸದಾ ನಡೆಯುವಂತಹ ಕಲಶಗಳು ಅಂದ್ರೆ ಬ್ರಾಹ್ಮಣರು, ಅವರಲ್ಲಿ ಭಗವಂತನ ಸನ್ನಿಧಾನ ವಿಶೇಷ ಇರುತ್ತೆ. ಅಲ್ಲಿ ಈ ಎಡಭಾಗದ 36,000 ಕಲಶಗಳಲ್ಲಿ ನಾಡಿಗಳಲ್ಲಿ 36,000 ಸ್ತ್ರೀ ದೇವತೆಗಳು, ಬಲಭಾಗದಲ್ಲಿ 36,000 ಪುರುಷ ದೇವತೆಗಳು ಇರುತ್ತಾರೆ ಆ ಕಲಶಗಳಲ್ಲಿ. ನಾಡಿಯೇ ಕಲಶ, ಅಲ್ಲಿ ನದಿಯ ಅಭಿಮಾನಿಗಳು ದೇವತೆಗಳು ನಿಂತಿರುತ್ತಾರೆ. ಅಲ್ಲಿ ಭಗವಂತ ರೂಪ ಇರುತ್ತೆ. ಯಾವುದು ಬೃಹತಿ ಸಹಸ್ರದಲ್ಲಿ ಅಕ್ಷರಗಳಿವೆ, ಸ್ವರಾಕ್ಷರ, ವ್ಯಂಜನಾಕ್ಷರ ಅಂತ. ಬೃಹತಿ ಸಹಸ್ರದಲ್ಲಿ ಬರುವಂತಹ 36,000 ಸ್ವರಾಕ್ಷರಗಳು, 36,000 ವ್ಯಂಜನಾಕ್ಷರಗಳು ಬರುತ್ತೆ. ಭಗವಂತ 36,000 ವ್ಯಂಜನಾಕ್ಷರಗಳಿಗೆ 36,000 ಪುರುಷ ರೂಪಗಳಿಂದ ನಿಂತಿದ್ದಾನೆ. ಹಾಗೆ 36,000 ವ್ಯಂಜನಾಕ್ಷರಗಳಿಗೆ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳಿಂದ ನಿಂತಿದ್ದಾನೆ. ಈ ರೀತಿಯಲ್ಲಿ ನಮ್ಮ ಶರೀರದಲ್ಲೇ ಬಲ ಎಡಭಾಗದಲ್ಲಿ ದೇವರ ಪುರುಷ ಸ್ತ್ರೀ ರೂಪಗಳು ನಿಂತಿವೆ. ಅದೇ ಬೃಹತಿ ಸಹಸ್ರ ಕಲಶಗಳಲ್ಲಿ ಆವಾಹನೆ ಮಾಡುವ ಮೂವತ್ತಾರು ಸಾವಿರ ಜೋಡು ಭಗವತ್ ರೂಪಗಳು ನಮ್ಮ ಶರೀರದಲ್ಲಿ ತಾನಾಗೆ ಇವೆ. ಅಲ್ಲ, ಇಟ್ಟಿಗೆ ಬೇಕು ಹೇಳಿದಿರಲ್ಲ ಅಂದ್ರೆ ಏನೋ ಇಲ್ಲ, ನಮ್ಮ ಶರೀರದಲ್ಲೇ ಎಷ್ಟು ಎಲುಬುಗಳಿವೆ? 360 ಎಲುಬುಗಳು ಲೆಕ್ಕ ಮಾಡಿ ಹೇಳಿದ್ದಾರೆ. ಆ 360 ಎಲುಬುಗಳೇ ಇಟ್ಟಿಗೆ. ಆ ಇಟ್ಟಿಗೆಯನ್ನ ಹೇಗೆ ಜೋಡಿಸಿದ್ದಾನೆ ದೇವ ಅಂದ್ರೆ, ಸರಿಯಾಗಿ ಒಬ್ಬರು ಮಲಗಿದರೆ ಸರಿಯಾಗಿ ಎರಡು ಕಾಲು ಜೋಡಿಸಿ ಕೈ ಹೀಗಿಟ್ಟು ಮುಖ ಇಟ್ಟರೆ ಗರುಡನ ಆಕೃತಿ ಇರುತ್ತೆ, ಮನುಷ್ಯನದ್ದು ಕೂಡ ಚೂರು ಹಾಗೇ ಬರುತ್ತೆ. ಹೌದಾ? ಗರುಡನ ಆಕೃತಿಯಲ್ಲೇ ಬರುತ್ತೆ. ಆ ಆಕೃತಿಯಲ್ಲೇ ಎಲುಬುಗಳನ್ನು ಭಗವಂತ ಜೋಡಿಸಿದ್ದಾನೆ. ಅವೇ ಇಟ್ಟಿಗೆಗಳು. ಆ ಇಟ್ಟಿಗೆಗಳ ಮಧ್ಯೆ ಇರುವ ಕುಂಡವೇ ಇದು. ಇಲ್ಲಿ ಭಗವಂತ ಸದಾ ನಿಂತಿರ್ತಾನೆ, ಅಗ್ನಿ ಯಾವಾಗ ಉರಿತಾ ಇರುತ್ತೆ. ಇದು ಆಧ್ಯಾತ್ಮ ಯಜ್ಞ ಪ್ರಕರಣ. ಈ ಯಜ್ಞದಲ್ಲಿ ಯಾರಾದರೆ ಇಂದ್ರಿಯಗಳೇ ವಿಶೇಷವಾಗಿ ಆಹುತಿ ಕೊಡುವಂತಹ ಸನ್ನಿಧಾನಗಳು. ನಾವು ತಿನ್ನುವ ಕುಡಿಯುವ ಎಲ್ಲಾ ಪದಾರ್ಥಗಳೇ ಅಲ್ಲಿ ಆಹುತಿ ಅಂತ ಹೇಳುತ್ತಾರೆ. ಇದನ್ನ ಎಲ್ಲಿ ಹೇಳುತ್ತಾರಯ್ಯ? ನೀವೇ ಕಲ್ಪಿಸಿದ್ದಾ ಅಥವಾ ಎಲ್ಲಾದರೂ ಹೇಳಿದ್ದಾರಾ? ಅಂದ್ರೆ ವಿಶೇಷವಾಗಿ ಜ್ಞಾನಿಗಳು ಹೇಳಿದ್ದಾರೆ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕೊನೆಯಲ್ಲಿ ಬರುತ್ತೆ, ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನಃ ಶ್ರದ್ಧಾ ಪತ್ನಿ ಶರೀರ ಬಿಂಬಂ ಉರೋ ವೇದಿಹಿ ರೋಮಾನಿ ಬರ್ಹಿಹಿ. ಈ ಜೀವಿಯ ಬದುಕೇ ದೊಡ್ಡ ಯಜ್ಞ, ಅವನ ಶರೀರವೇ ಕುಂಡ. ಅಲ್ಲಿ ಅಗ್ನಿ ಉರಿಯುತ್ತಾ ಇದೆ, ಅಲ್ಲಿ ಭಗವಂತನಿಗೆ ಆಹುತಿಯನ್ನ ಕೊಡಬೇಕು. ಯದಶ್ನಾತ್ ಯತ್ ಪಿಬತ ತದಸ್ಯ ಸೋಮಪಾನಂ. ಏನು ತಿಂತಾನೆ ಕುಡಿಯುತ್ತಾನೆ ಅದು ಸೋಮಪಾನ. ಭಗವಂತನಿಗೆ ಯಜ್ಞಾನಂ ತಜ್ಜುಹೋತಿ, ಏನು ಜ್ಞಾನ ಪಡೆಯುತ್ತಾನೆ ಅದೇ ನಿಜವಾದ ತುಪ್ಪ ಅಂತ ಹೇಳುತ್ತಾರೆ. ಈ ರೀತಿಯಲ್ಲಿ ಅಷ್ಟೇ ಅಲ್ಲ ನೋಡಿ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ತಿರುಗೋದು ಏಳೋದು ಕೂಡೋದು ಎಲ್ಲ ಮಾಡುತ್ತಿರಲ್ಲ. ಯತ್ ಸಂಚರತಿ ಉಪವಿಶತಿ ಉತ್ತಿಷ್ಠತೆ ಚಸ ಪ್ರವರ್ಗ್ಯ. ತಿನ್ನೋದು ಕುಡಿಯೋದು ಏನು ಮಾಡುತ್ತಾನೆ ಅಲ್ಲ, ಆ ತಿರುಗಾಟವೆಲ್ಲ ಪ್ರವರ್ಗಗಳು ಅಂತಾಗುತ್ತೆ. ಅಂಥ ಯಜ್ಞ ಈ ಯಜ್ಞದಲ್ಲಿ ತ್ರಿವಾರಂ, ಮೂರು ಸಲ ನಚಿಕೇತಾಗ್ನಿಯಲ್ಲಿ ಹೋಮ ಮಾಡಬೇಕಂತೆ. ಮೂರು ಸಲ ಅಂದ್ರೆ ಹೇಗೆ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಮ ಮಾಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ಅದು ಯಾವುದು ಅಂದ್ರೆ ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ ಅದನ್ನು ಹೇಳ್ತಾರೆ. ದಿನಾಗ್ಲೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಂದು ಇನ್ನ ಇಡೀ ಜೀವನದಲ್ಲಿ ಮೊದಲು 24 ವರ್ಷ ಬೆಳಿಗ್ಗೆ ಪ್ರಾತಃಸವನ, ನಂತರ 44 ವರ್ಷ ಮಧ್ಯಾಹ್ನ ಸವನ, ನಂತರ 48 ವರ್ಷ ಸಾಯಂ ಸವನ. ಈ ರೀತಿಯಲ್ಲಿ ತಿಳ್ಕೊಂಡು ವಸು ರುದ್ರ ಆದಿತ್ಯಾಂತರ್ಗತ ಭಗವಂತನನ್ನ ಉಪಾಸನೆ ಮಾಡಬೇಕು. ಇದು ನಚಿಕೇತನಿಗೆ ಹೇಳಿಕೊಟ್ಟ ಭಗವಂತನ ಉಪಾಸನಾ ಕ್ರಮ. ಅಲ್ಲಿರುವ ಭಗವಂತನ ಲಕ್ಷಣಗಳನ್ನ ತುಂಬಾ ಹೇಳತಾ ಬಂದು, ಯಾರು ಈ ನಾಚಿಕೇತಾಗ್ನಿಯಲ್ಲಿ ತ್ರಿವಾರಂ ಚಯತೆ, ಚೆನ್ನಾಗಿ ಭಗವಂತನನ್ನ ಯಾರಾದರೆ ದಿನಕ್ಕೆ ಮೂರು ಸಲ, ಜೀವನದಲ್ಲಿ ಮೂರು ಸಲ, ಮೂರು ಭಾಗದಲ್ಲಿ, ಮೂರೇ ಸಲ ಅಂತಲ್ಲ, ಉಂಡದ್ದೆಲ್ಲ ಹರಿಗೆ, ಅದಕ್ಕೆ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು. ಇದನ್ನ ಕಾಟಕ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಈ ಕಾಟಕ ಉಪನಿಷತ್ತು ಪಿತೃಗಳಿಗೆ ಬಹಳ ಇಷ್ಟಕರವಾದ್ದು, ಋಷಿಗಳಿಗೆ ಬಹಳ ಇಷ್ಟಕರವಾದ್ದು. ಪಿತೃಗಳ ಕಾರ್ಯ ನಡೆಯುವಾಗ ಇದು ಮಾಡಿಬಿಟ್ಟರೆ ಶ್ರಾದ್ದದಲ್ಲಿ ಏನಾದರೂ ಲೋಪದೋಷಗಳಿದ್ರೂ ಕೂಡ ಅವೆಲ್ಲ ಪೂರ್ಣ ಆಗಿ ಬಿಡುತ್ತೆ, ಸಂಪೂರ್ಣ ಭಗವಂತನ ಅನುಗ್ರಹ ಆಗುತ್ತೆ ಅಂತ ಹೇಳುತ್ತಾರೆ. ಇನ್ನೊಬ್ಬರ ಕಥ. ಶ್ರಾದ್ದ ಮಾಡ್ತಾ ಇದ್ದೇವೆ, ಶ್ರಾದ್ದ ಮಾಡುವಾಗ ತಲೆಯಲ್ಲಿ ಬರೋದೊಂದೇ, ಯಾವಾಗಲೂ ಈ ಹೆಗ್ಗಣ ಒಳಗೆ ಓಡಾಡತಾ ಇರುತ್ತೆ. ದೇವರಿಗೇನು ಕೊಡ್ಲಿಕ್ಕೆ ಹೋದ್ರು ಕೂಡ ನಾ ಕೊಟ್ಟೆ ನಂದು ಕೊಟ್ಟೆ ಎರಡು ಇರುತ್ತೆ. ಯದ್ಯಪಿ ಪದಾರ್ಥ ಯಾರದ್ದು? ದೇವರದ್ದು. ಆ ಕೊಡಬೇಕೆಂಬ ಬುದ್ಧಿ ಕೊಟ್ಟದ್ಯಾರು? ದೇವರು. ಮಾಡಿಸಿದ್ಯಾರು? ದೇವರೇ. ಮತ್ತೆ ದೇವರನ್ನ ಮರೆತು ನಾ ಮಾಡಿದೆ, ದೇವರನ್ನ ಮರೆತು ಇದು ನಂದು, ಈ ದೇವರನ್ನ ಮರೆತು ನಾ ಕೊಟ್ಟೆ ಅಂದ್ರೆ ಏನು ಬರುತ್ತೆ? ಕದ್ದ ದೋಷ ಬರುತ್ತೆ. ದೇವರ ಪದಾರ್ಥ, ದೇವರ ಸ್ವಾತಂತ್ರ್ಯ, ಕದ್ದ ದೋಷ ಬರುತ್ತೆ. ಆದ ಕಾರಣ ಈ ದೋಷ ಬರಬಾರದು, ಬರ್ತಾ ಇರುತ್ತೆ. ಆ ದೋಷ ಬರಬಾರದು ಅಂದ್ರೆ ಆ ದೋಷ ಕಳಕೊಂಡವರ ಚಿಂತನೆ ಮಾಡಿ. ಇಂದ್ರದೇವರು ರಾಜ್ಯವನ್ನ ಕಳಕೊಂಡ್ರು, ಬಲಿಮಹಾರಾಜನ ವಶ ಆಯಿತು. ಅತಿಥಿ ದೇವಿ ಪಯೋವ್ರತವನ್ನ ಮಾಡುತ್ತಾ ಇದ್ದಾಳೆ. ಪಯೋವ್ರತ ಅಂದ್ರೆ ಹಾಲು ಕುಡಿದಿರೋದು ಅಲ್ಲ, ಬರೇ ಹಾಲು ಕುಡಿದಿರೋದು ಮಾತ್ರ ಪಯೋವ್ರತ ಅಲ್ಲ. ಅದೆಷ್ಟು ಬರೇ ಹಾಲು ಕುಡಿದಿರೋದ, ಎಷ್ಟು ಒಂದು ಲೋಟ ಹಾಲು ಕುಡಿದಿರು, ಲೋಟ ಸೈಜ್ ಎಷ್ಟು ಅಂತ, ನಮ್ಮ ಮನೆ ಎಷ್ಟು, ನಮ್ ನಮ್ ಲೋಟ ಸೈಜು, ನಮ್ ನಮ್ ಸಂಪ್ರದಾಯದಲ್ಲಿ ಎಷ್ಟು ಬಂದು ಅಷ್ಟು. ಅದು ಹೇಳುತ್ತಾರೆ ಆಗಿನ ಕಾಲದ್ದು ಹೇಗೆ ಅಂದ್ರೆ, ಮುಷ್ಟಿಯಲ್ಲಿ ಹಿಡಿಯುವ ಶಂಖ, ಆ ಶಂಖದಲ್ಲಿ ಹಿಡಿಯುವಂತ ಹಾಲು ಕುಡಿಯಬೇಕು, ಎಷ್ಟು ಕೊಡುತ್ತೆ ಮಹಾ ಸ್ವಲ್ಪ. ಆದರೆ ಯುಗಾನುಸಾರಿ ಸ್ವಲ್ಪ ಬದಲಾವಣೆ ಮಾಡಿದೆ, ಅಷ್ಟು ಕುಡಿದಿರ್ಲಿಕ್ಕೆ ನಮಗಾಗಲ್ಲ. ಆದ ಕಾರಣ ನಿಮಗೆ ಎಷ್ಟು ಧಾರಣೆ, ಶರೀರ ಧಾರಣೆ ಮಾಡಲಿಕ್ಕೆ ಎಷ್ಟು ಸ್ವಲ್ಪದಿಂದ ಮಾಡಲಿಕ್ಕಾಗುತ್ತೋ ಅಷ್ಟು ಹಾಲು ತಗೊಂಡಿರಿ. ಹಾಲು ತಗೊಂಡಿರೋದೇ ಪಯೋವ್ರತ ಅಲ್ಲ. ಏನದು ಅಂದ್ರೆ, ಭಗವಂತನ ಪ್ರೀತ್ಯರ್ಥವಾಗಿ ಪರಮಾನ್ನವನ್ನ ಹಾಲಿನಿಂದ ಮಾಡಿಸಿ ಅದರಿಂದ ಹೋಮ ಆಗಬೇಕು ಭಗವಂತನಿಗೆ. ನಂತರ ವಿಶೇಷವಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ನಂತರ ಇಷ್ಟೆಲ್ಲ ಆದ ಮೇಲೂ ಕೂಡ ಇಡೀ ದಿನ ಭಗವಂತನನ್ನೇ ನೆನೆಯುತ್ತಾ ಇರಬೇಕು. ಇದು ನಿಜವಾದ ವ್ರತ. ನಾವು ಎಲ್ಲ ವ್ರತಗಳು ಮಾಡ್ತೀವಿ, ಮನಸ್ಸು ದೇವರಲ್ಲಿ ಇಡೋದಿಲ್ಲ. ವ್ರತ ಎಲ್ಲ ಮುಗಿದಿರುತ್ತೆ, ಬಹಳ ಗಡಿಬಿಡಿಯಾಗಿರ್ತೀವಿ, ತಲೆ ಏನಿರುತ್ತೆ, ಅಲ್ಲಿರೋ ಪ್ರತಿಮಾನೇ ದೇವರು, ತಂಬಿಗೆ ಕಲಶ ಇರುತ್ತಲ್ಲ ಅದೇ ದೇವರು ಅಂತ ಅದಕ್ಕೆ ಆರತಿ ಮಾಡ್ತೀವಿ ಅಷ್ಟೇ ಹೊರತು, ಅದಕ್ಕಿಂತ ಬೇರೆ ಆದ ದೇವನೊಬ್ಬನಿದ್ದಾನೆ ಎಂಬ ಎಚ್ಚರವೇ ಕಳ್ಕೊಂಡು ಹೋಗಿರುತ್ತೆ. ನಮ್ಮ ಪ್ರಕಾರ ಒಂದು 10 ಗಂಟೆ ಬೆಳಿಗ್ಗಿಂದ ವ್ರತ ಆಗಿ ಊಟ ಆಗಿ ಉತ್ಸಪ್ಪ ಅಂತ ಕೂಳ್ತೀವಿ, ಕೂತಾಗ ನಮ್ಮ ಪ್ರಕಾರ 10 ಗಂಟೆ ಸಾಧನೆ ಆಯಿತು ಅಂತ, ಚೂರು ಮೇಲಕ್ಕೆ ಏನ್ರಿ ಎಷ್ಟಾಯ್ತು ನಮ್ಮ ಸಾಧನೆ ಅಂತ ಮೇಲಿನವನ್ನ ಕೇಳಿದ್ರೆ 10 ನಿಮಿಷವೂ ಇಲ್ಲ ಅಂತ. ಯಾಕೆ, ದೇವರಲ್ಲಿ ಮನಸ್ಸಿಟ್ಟದ್ದೇ ಸಾಧನೆ. ಈ ಹೊರಗಿಂದೆಲ್ಲ ದೇವರಲ್ಲಿ ಮನಸ್ಸು ಬರಲಿಕ್ಕೆ ಕಾರಣ. ಅದಕ್ಕೆ ಕಾರಣ ಆಗದಿದ್ದರೆ, ಒಂದು ವೇಳೆ ದೇವರ ನೆನಪೇ ಇಲ್ಲದೆ ಈ ಕಾರ್ಯಕ್ರಮ ಎಲ್ಲ ಮುಗಿದು ಬಿಟ್ರೆ, ಭಾಗವತ ಹೇಳುತ್ತೆ ಶ್ರಮಯೇವ ಹಿ ಕೇವಲಂ, ಬರೀ ಒಣಾಶ್ರಮ ಅಷ್ಟೇ, ಬರಬೇಕಾಗಿದ್ದು ಬರಲಿಲ್ಲ, ಮಿಕ್ಕದ್ದೆಲ್ಲ ಯಾಕೆ, ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತಾರಲ್ಲ ಆ ತರ ಆಗಿಬಿಡುತ್ತೆ. ಸರಿ, ಅವಾಗ ಹೇಳುತ್ತಾರೆ ಪಯೋವ್ರತವನ್ನ ಆಕೆ ಮಾಡಿದ್ದಕ್ಕೆ ಭಗವಂತ ವಾಮನನಾಗಿ ಬಂದ, ಕ್ಷಣದಲ್ಲೇ ಬೆಳೆದು ನಿಂತ. ಅಂದರೆ ಭಗವಂತನಿಗೆ ವೃದ್ಧಿ ಅಂದರೆ ಏನು, ಆಚಾರ ಹೇಳುತ್ತಾರೆ ಭಗವಂತ ಯಾವಾಗ ಪೂರ್ಣ, ಚಿಕ್ಕವನಾಗಿದ್ದು ಬೆಳೆಯೋದು ಏನೂ ಇಲ್ಲ, ಪ್ರಕಟನ ಆಗ್ತಾನೆ ಅಷ್ಟೇ. ತದನಂತರ ಮುಂಜಿ ಮಾಡಿಸಿಕೊಂಡ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೊಟ್ಟರು, ಕಮಂಡಲ, ದಂಡ, ಅದ ಮೇಲೆ ಪಾದುಕೆ, ಛತ್ರ ಎಲ್ಲ ಕೊಟ್ಟರು. ಎಲ್ಲ ಹಿಡ್ಕೊಂಡ ಬಲಿಯ ಯಜ್ಞವಾಟಕ್ಕೆ ಬಂದ. ಬಲಿ ಮಹಾರಾಜ ನೋಡುತ್ತಾನೆ ಎಂಥ ಅದೃಷ್ಟ ನಮಗೆ, ಒಳ್ಳೆ ಶ್ರಾದ್ದ ಯಜ್ಞ ಏನಾದರೂ ಒಳ್ಳೆ ಕಾರ್ಯ ಮಾಡುವಾಗ ಯಾರಾದರೂ ಅಂದುಕೊಳ್ಳದೆ ಬ್ರಾಹ್ಮಣರಾಗಲಿ ಆಕಳಾಗಲಿ ಬಂದ್ರೆ, ತಾನಾಗಿ ಕರೆಯದೇನೆ ತಾನಾಗಿ ಬಂದ್ರೆ ಆ ಕಾರ್ಯ ವಿಶೇಷವಾಗಿ ಫಲಪ್ರದ. ಆ ರೀತಿಯಾಗಿ ಒಳ್ಳೆ ಅಪರೂಪದ ಒಟ್ಟು ಬಂದಿದ್ದಾನೆ, ನೋಡುತ್ತಾ ಇದ್ದಾನೆ. ದಾನ ಕೊಡಬೇಕು ಅಂತ ಹೊರಟ, ದೈವ ಕೇಳುತ್ತಾನೆ 3 ಪಾದ ಭೂಮಿ ಕೊಟ್ಟರೆ ಸಾಕೆಂದ. ತ್ರೀಣಿ, 3 ಪದಗಳು ಸಾಕು. ಅಲ್ಲಯ್ಯ ನಿನ್ನ ಪಾದ ಅಲ್ಲ ನನ್ನ ಪಾದ ಅಂತ ಹೇಳಿದ ಮೊದಲೇ. ನಂತರ ಕೊಡಲಿಕ್ಕೆ ಹೋದಾಗ ಶುಕ್ರಾಚಾರ್ಯರು ಚೂರು ಎಚ್ಚರಿಕೆ ಕೊಟ್ಟರು, ಮತ್ತು ಕೊಟ್ಟ ಮೇಲೆ ಬಾಧೆ ಪಡಬಾರದು, ಇವ ವಿಷ್ಣು 2 ಪಾದದಿಂದ ಎಲ್ಲ ಅಳೆದು ಇನ್ನೊಂದು ಪಾದಕ್ಕೆ ಇಲ್ಲ ಅಂತ ಕಟ್ಟಿ ಹಾಕ್ತಾನೆ ನೋಡು ಅಂತ ಹೇಳಿದ್ರೆ, ತಿಳಿದೂ ಕೊಟ್ಟ. ಅದು ಹೇಳಿದ, ತಿಳಿದೂ ಕೊಟ್ಟ 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 ಮೇಲೆ ಭಗವಂತ ಬೆಳೆದ ಅಳೆದ, ಇನ್ನೊಂದು ಕೊಡ್ಲಿಲ್ಲ ಅಂತ ತುಳದ. ಹೌದಾನೆ, ವಾಮನ ಕಥಾ ಅಂದ್ರೆ ಇಷ್ಟೇ ಆಗುತ್ತೆ. ಹೇಳುತ್ತಾರೆ ವಾಮನ ಕಥಾ ತುಂಬದೇ, ಆ ಚಿಕ್ಕವ ಬೆಳೆದ, ಆ ಬೆಳೆದದ್ದು ನೋಡಬೇಕು ಅಂತ ದೇವತೆಗಳೆಲ್ಲ ಕಾದಿದ್ರಂತೆ, ಅವರು ಕಾದು ನೋಡೋದ್ರೊಳಗೆ ಬೆಳೆದಿನಿಂದ ಅಷ್ಟು ವೇಗವಾಗಿ ಬೆಳೆದ. ಬ್ರಹ್ಮಾಂಡ ಕರ್ಪಣ ಸೀಳಿದ, ಪಾದ ತೊಳೆಸಿಕೊಂಡ, ಗಂಗೆ ಒಂದು ಆ ರೀತಿಯಲ್ಲಿ ಸ್ವಾಮಿ ಬಂದ. ಬಲಿಮಹಾರಾಜನ ಸಂಪತ್ತನ್ನೆಲ್ಲ ತಾನೇ ತಗೊಂಡ, ಕೊನೆಗೆ ಕಟ್ಟಿ ಹಾಕಿದ. ಇನ್ನೊಂದು ಪಾದಕ್ಕೆ ಜಾಗ ಇಲ್ಲ, ಸುಳ್ಳು ಹೇಳಿದೀಯ. ಅವಾಗೆ ಬ್ರಹ್ಮದೇವರು ಬರ್ತಾರೆ, ಪ್ರಹ್ಲಾದರಾದರು ಬರ್ತಾರೆ, ಸ್ತೋತ್ರ ಮಾಡುತ್ತಾರೆ, ನೀ ಕೊಟ್ಟಿದ್ದು ಒಳ್ಳೆದಕ್ಕೆ, ತಗೊಂಡದ್ದು ಒಳ್ಳೆದಕ್ಕೆ, ಬಹಳ ಒಳ್ಳೇದಾಯಿತು, ಆದರೆ ಶಿಕ್ಷೆ ಮಾಡಬೇಡ ಹರಿಗೆ. ಅವಾಗ ದೇವಂತ ಶಿಕ್ಷೆ ಆಡಿದ್ದೆ ಯಾಕೆ ಗೊತ್ತಾ, ನನ್ ಸೊತ್ತು ನನಗೆ ಕೊಡತಾ ನಂದು ಅಂತ ಹೇಳಿದ. ದೇವರ ಸೊತ್ತು ದೇವರಿಗೆ ಕೊಡತಾ ನಂದು ಅಂತ ಅಹಂಕಾರ ಪಟ್ಟರೆ ಕತ್ತ ದೋಷ ಬರುತ್ತೆ, ಅದಕ್ಕೆ ಶಿಕ್ಷೆ ಮಾಡಿದಂತೆ ಮಾಡಿದೆ. ನನಗೆ ಸ್ವರ್ಗವನ್ನೇ ಕೊಟ್ಟ, ಅದಕ್ಕೆ 10 ಪಟ್ಟು ಸುಖಭರಿತವಾಗಿರತಕ್ಕಂಥ ಸುತರ ಲೋಕವನ್ನು ಕೊಡುತ್ತೇನೆ. ಸುತರಂ ಸ್ವರ್ಗವಿ ಪ್ರಾರ್ಥ್ಯಂ, ಸ್ವರ್ಗದಲ್ಲಿದ್ದವರು ಕೇಳ್ಕೊಂತಾರಂತೆ ಸುತರ ಲೋಕದಲ್ಲಿ ಸ್ವಲ್ಪ ಕಾಲ ಇದ್ರೆ ಚೆನ್ನಾಗಿರುತ್ತೆ ಅಂತ. ಆ ರೀತಿಯಲ್ಲಿ ಸುತರ ಲೋಕವನ್ನ ಕೊಟ್ಟು ಇನ್ನ ಸಾಕಾಗಿಲ್ಲ ದೇವರಿಗೆ, ಹೂವ ತರುವರ ಮನೆಗೆ ಹುಲ್ಲ ತರುವ. ಆತರ ಬಲಿಮಹಾರಾಜನ ಮನೆಯ ಮುಂದೆ ಆ ಬಾಗಿಲ ಕಾಯ್ದ. ಅದರಿಂದ ಬಲಿಯ ಬಾಗಿಲು ಕಾಯ್ದ ಭಕ್ತವತ್ಸಲ ಸ್ವಾಮಿ, ಬಲಿಯನ್ನು ಧರಿಸಿದು ದೇವ ಅಂತ. ಆ ರೀತಿಯಲ್ಲಿ ವಾಮನ ಬಲಿಮಹಾರಾಜನ ರಕ್ಷಣೆ ಮಾಡಿ ರಾಜ್ಯವನ್ನ ಇಂದ್ರದೇವರಿಗೆ ಕೊಟ್ಟು ಉಪ ಇಂದ್ರ ಅಂತ ಕರೆಸಿಕೊಂಡ. ಅಂಥ ವಾಮನನ ಕಥ ನೋಡಿ, ವಾಮನ ಹೇಗಿದ್ದ, ಚಿಕ್ಕವನಾಗಿದ್ದ, ಬೆಳೆದ. ಹಾಗೆ ಆ ಬೆಳೆದಂತ ಭಗವಂತನ ಕಥೆಯನ್ನು ಯಾರು ಕೇಳುತ್ತಾರೋ ಅವರು ಮಾಡಿದ ಕರ್ಮ, ಶುಭ ಕರ್ಮ, ಶ್ರಾದ್ದ ಕರ್ಮ ಬೆಳೆಯುತ್ತೆ, ವೃದ್ಧಿ ಆಗುತ್ತೆ. ಚೂರು ಮಾಡಿದ್ರೂ ಪಿತೃಗಳಿಗೆ ಅಕ್ಷಯ ಫಲವನ್ನು ಕೊಡುತ್ತೆ, ವಂಶವು ಬೆಳೆಯುತ್ತೆ, ಇಷ್ಟಾರ್ಥ ಬೆಳೆಯುತ್ತೆ, ಚೆನ್ನಾಗಿ ಇರ್ತಾರೆ. ಆದ್ದರಿಂದ ವಾಮನ ಕಥಾ ಭಾಗ ದೈವೇ ಪಿತೃಯೇಥ ಮಾನುಷೆ ಅಂದ್ರೆ ದೈವಿ ಕಾರ್ಯ, ಪಿತೃ ಕಾರ್ಯ, ಮನುಷ್ಯ ಕಾರ್ಯ ಆಗುವಾಗ ವಾಮನ ಕಥಾ ಭಾಗವನ್ನು ಯಾರು ಹೇಳುತ್ತಾರೋ ಅವರು ಕೇಳುತ್ತಾರೋ ಅವರಿಗೆ ವಿಶೇಷವಾದ ಅಕ್ಷಯ ಫಲ ಬರುತ್ತೆ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ತಾಯಿ ಶ್ರಾದ್ದವನ್ನ ಮಾಡಿದ್ದೀರಾ, ಶ್ರದ್ಧೆಯಿಂದ ಮಾಡಿದ್ದೀರಾ, ಅದನ್ನು ಹೇಳ್ತಾರೆ. ಜ್ಞಾನೇ ಪರಿಸಮಾಪ್ಯತೆ, ಯಾವುದೇ ಕರ್ಮ ಮಾಡಿದ್ರೂ ಕೂಡ ಜ್ಞಾನದಿಂದ ಪೂರ್ಣ ಆಗುತ್ತೆ. ಈ ಜ್ಞಾನ ಕಾರ್ಯ ಮಾಡಿಸಿದ್ದೀರಾ, ಭಾಗವತದ ಒಂದು ಕಥಾ ಕೇಳಿದ್ದೀರಾ, ಹರಿವಂಶದ ಕಥಾ, ಭಾಗವತದ ಕಥಾ, ಅಲ್ಲಿ ಭಗವಂತನ ವಿಶೇಷ ಮಹಿಮ, ಪಿತೃಗಳ ಮಹಿಮೆ, ಅದನ್ನು ಕೇಳಿದ್ದಕ್ಕೆ ಭಗವಂತ ಪ್ರೀತನಾಗಿ ನೀವು ಮಾಡಿದ ಕರ್ಮದಲ್ಲಿ ಏನೇ ಲೋಪದೋಷಗಳು ಗೊತ್ತು ಗೊತ್ತಿಲ್ಲದೆ ಇದ್ರೂ ಕೂಡ ಅದನ್ನು ಸರಿಪಡಿಸಿ ಪೂರ್ಣ ಮಾಡಿ ಇನ್ನಷ್ಟು ಮನೆಯಲ್ಲಿ ಮಂಗಳ ಕಾರ್ಯ ಆಗುವಂತೆ ಮಾಡಿ ಧನಧಾನ್ಯ ಸಂಪತ್ತು, ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕವಾದ ಬ್ರಾಹ್ಮಣರನ್ನ ಆದರ ಮಾಡುವ ಸಂಪತ್ತು, ಕೇಳಿದ್ದನ್ನ ಅನುಷ್ಠಾನ ಮಾಡುವ ಸೌಭಾಗ್ಯ ಭಗವಂತ ನಿಮಗೆಲ್ಲರಿಗೂ ದಯಪಾಲಿಸಲಿ, ನಮಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎರಡು ವಾಕ್ಕುಸುಮಗಳನ್ನ ಆ ವಾದಿರಾದ ವರದ ಮಧ್ವೇಶನಿಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ.